ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪಾಠ 93 ಪುನರಾವರ್ತನೆ 1. ಆದಾಮ ಪಾಪದ ಸಮಸ್ಯೆ. ದೀರ್ಘಕಾಲದಿಂದ ನಾವು ಪ್ರವಾದಿಗಳ ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಿದ್ದೇವೆ. ದೇವರು ತನ್ನ ವಾಕ್ಯವನ್ನು ಬರೆಯುವುದಕ್ಕಾಗಿ 40ಕ್ಕಿಂತಲೂ ಹೆಚ್ಚು ಜನರಿಗೆ ಪ್ರೇರೇಪಿಸಿದನೆಂಬುದನ್ನು ನಾವು ನೋಡಿದ್ದೇವೆ. ಈ ಪುಸ್ತಕವು ಪಾಪಿಗಳು ದೇವರ ಮುಂದೆ ನೀತಿವಂತರಾಗಿರುವಂತಹ ನೀತಿಯ ಮಾರ್ಗವನ್ನು ಪ್ರಕಟಿಸುವಂತದ್ದಾಗಿದೆ. ದೇವರ ಎಲ್ಲಾ ನಿಜವಾದ ಪ್ರವಾದಿಗಳು ರಕ್ಷಣೆಯ ಮಾರ್ಗಕ್ಕೆ ಸಂಬಂಧಿಸಿದಂತಹ ಒಂದು ಸಂದೇಶವನ್ನು ಮತ್ತು ಒಂದು ಕಲ್ಪನೆಯನ್ನು ಹಂಚಿಕೊಂಡಿದ್ದಾರೆಂಬುದನ್ನು ನಾವು ಕಂಡುಕೊಂಡಿದ್ದೇವೆ. ಅವರು ಏನು ಬರೆದಿದ್ದಾರೋ ಅದು ಅವರ ಸ್ವಂತ ಮನಸ್ಸಿನಿಂದ ಹರಿದು ಬಂದಿರುವಂತದ್ದಲ್ಲ, ಆದರೆ ಅದು ದೇವರ ಆತ್ಮನಿಂದ ಬಂದಂತದ್ದಾಗಿದೆ. ದೇವರ ಸಹಾಯದೊಂದಿಗೆ ಈ ದಿನ ಮತ್ತು ಮುಂದಿನ 3 ಪ್ರಸಾರಗಳಲ್ಲಿ ನಾವು ಪರಿಶುದ್ಧ ವಾಕ್ಯಗಳಲ್ಲಿ ಅಧ್ಯಯನ ಮಾಡಿದ್ದೆಲ್ಲವನ್ನೂ ಸಂಕ್ಷೇಪಿಸಿ ಪುನರಾವರ್ತಿಸುವ ಅದಕ್ಕೆ ನಾವು ಏರ್ಪಾಟು ಮಾಡಿಕೊಂಡಿದ್ದೇವೆ. ಈ ದಿನದ ನಮ್ಮ ಪಾಠವು ಪಾಪದ ಸಮಸ್ಯೆ ಎಂದು ಕರೆಯಲ್ಪಡುತ್ತದೆ. ದೇವರು ತನ್ನ ಪ್ರವಾದಿಯಾದ ಮೋಶೆಯ ಮನಸ್ಸಿನೊಳಗೆ ಇಟ್ಟಂತಹ ತೋರಾ ಎಂಬ ದೇವರ ವಾಕ್ಯದ ಮೊದಲ ಭಾಗವಾಗಿರುವ ದೇವರು ತಾನೇ ಹಾಕಿದಂತಹ ಬುನಾದಿಗೆ ಈಗ ನಾವು ಹಿಂದಿರುಗೋಣ. ಮೊದಲನೆಯ ವಚನವನ್ನು ನೀವು ಜ್ಞಾಪಿಸಿಕೊಳ್ಳಬಹುದಾ? ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಈ ವಚನದಲ್ಲಿ ನಾವು ನೋಡುವುದೇನೆಂದರೆ, ಪ್ರಾರಂಭದಲ್ಲಿ ಲೋಕವು ದೂತರುಗಳು ಮತ್ತು ಜನರು ಉತ್ಪತ್ತಿಯಾಗುವುದಕ್ಕಿಂತ ಮುಂಚೆ ದೇವರು ಮಾತ್ರ ಅಸ್ತಿತ್ವದಲ್ಲಿದ್ದನು. ದೇವರು ನಿತ್ಯ ಆತ್ಮನಾಗಿರುವ ನಿತ್ಯತ್ವದ ಕರ್ತನಾಗಿದ್ದಾನೆ. ಆತನಿಗೆ ಆದಿಯೂ ಇಲ್ಲ ಮತ್ತು ಅಂತ್ಯವೂ ಇಲ್ಲ. ಆತನು ಪ್ರತಿಯೊಂದನ್ನು ನೋಡುವಂತವನು ಮತ್ತು ಪ್ರತಿಯೊಂದನ್ನು ತಿಳಿದಿರುವಂತವನು ಆಗಿರುವ ಸರ್ವಶಕ್ತನಾಗಿದ್ದಾನೆ. ಮೊದಲನೆಯ ಅಧ್ಯಾಯದಲ್ಲಿ ದೇವರು 6 ದಿವಸಗಳಲ್ಲಿ ಆಕಾಶಗಳನ್ನು, ಭೂಮಿಯನ್ನು, ಸಾಗರಗಳನ್ನು ಮತ್ತು ಅದರಲ್ಲಿರುವುದೆಲ್ಲವನ್ನು ಹೇಗೆ ಸೃಷ್ಟಿಸಿದನೆಂಬುದನ್ನು ನಾವು ಓದುತ್ತೇವೆ. ದೇವರು ತಾನು ಸೃಷ್ಟಿಸುವುದಕ್ಕೆ ಯೋಜನೆ ಹಾಕಿಕೊಂಡಿದ್ದ ಮನುಷ್ಯನಿಗಾಗಿ ಭೂಮಿಯನ್ನು ಸಿದ್ಧಪಡಿಸಿದನು. ಅದಕ್ಕಾಗಿಯೇ 6ನೇ ದಿನದಲ್ಲಿ ದೇವರು ಹೇಳಿದ್ದೇನೆಂದರೆ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹಾರಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವರು ಸೃಷ್ಟಿ ಮಾಡಿದ ಎಲ್ಲದರಲ್ಲಿ ಮನುಷ್ಯನು ತುಂಬಾ ಪ್ರಾಮುಖ್ಯವುಳ್ಳವನಾಗಿದ್ದನು. ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ಮನುಷ್ಯರೊಂದಿಗೆ ಒಂದು ಆಳವಾದ ಮತ್ತು ಅದ್ಭುತವಾದ ಸಂಬಂಧವನ್ನು ಹೊಂದುವುದಕ್ಕೆ ದೇವರು ಏರ್ಪಾಟು ಮಾಡಿಕೊಂಡಿದ್ದನು. ಅದಕ್ಕಾಗಿಯೇ ಆತನು ಮನುಷ್ಯನ ಮತ್ತು ಸ್ತ್ರೀಯ ಜೀವಾತ್ಮದಲ್ಲಿ ಒಂದು ಆತ್ಮವನ್ನು ಇರಿಸಿದನು. ಇದರಿಂದ ದೇವರನ್ನು ತಿಳಿದುಕೊಳ್ಳಲು ಅವರಿಗೆ ಸಾಧ್ಯವಾಯಿತು. ಅವರಿಗೆ ಒಂದು ಹೃದಯವನ್ನು ಕೊಟ್ಟನು. ಇದರಿಂದ ದೇವರನ್ನು ಪ್ರೀತಿಸುವುದಕ್ಕೆ ಅವರಿಗೆ ಸಾಧ್ಯವಾಯಿತು ಮತ್ತು ಒಂದು ಸ್ವತಂತ್ರವಾದ ಚಿತ್ತವನ್ನು ಅವರಿಗೆ ಒಪ್ಪಿಸಿಕೊಟ್ಟನು. ಇದರಿಂದ ಅವರು ದೇವರಿಗೆ ವಿಧೇಯರಾಗುವುದನ್ನು ಮತ್ತು ಅವಿಧೇಯರಾಗುವುದನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಅವರಿಗೆ ಸಾಧ್ಯವಾಯಿತು. 2ನೇ ಅಧ್ಯಾಯದಲ್ಲಿ ಮೊದಲನೆಯ ಮನುಷ್ಯನಾದ ಆದಾಮನನ್ನು ದೇವರು ಹುಲುಸಾಗಿ ಬೆಳೆದ ತೋಟದಲ್ಲಿಟ್ಟನು. ಅದರಲ್ಲಿ ನೋಡುವುದಕ್ಕೆ ಸುಂದರವಾಗಿಯೂ ತಿನ್ನುವುದಕ್ಕೆ ಉತ್ತಮವಾಗಿಯೂ ಇದ್ದ ಹಣ್ಣುಗಳನ್ನು ಬಿಟ್ಟಿದ್ದ ಮರಗಳು ತುಂಬಿಕೊಂಡಿದ್ದವು. ದೇವರು ಆದಾಮನಿಂದ ತೆಗೆದ ಒಂದು ಪಕ್ಕೆ ಎಲುಬಿನಿಂದ ಒಬ್ಬ ಸ್ತ್ರೀಯನ್ನು ಉಂಟು ಮಾಡಿ ಆಕೆಯನ್ನು ಅವನ ಮುಂದೆ ತಂದು ನಿಲ್ಲಿಸಿದನೆಂಬುದನ್ನು ಸಹ ನಾವು ನೋಡಿದ್ದೇವೆ. ಆದಾಮನು ಅವಳನ್ನು ಹವ್ವ ಎಂದು ಕರೆದನು. ದೇವರು ಅವರಿಬ್ಬರನ್ನು ಆಶೀರ್ವದಿಸಿ ಅವರಿಗೆ ಅಗತ್ಯವಿರುವುದನ್ನೆಲ್ಲ ಕೊಟ್ಟನು. ಆದಾಗ್ಯೂ ಅವರಿಂದ ಪಡೆದುಕೊಳ್ಳುವುದಕ್ಕೆ ದೇವರು ಇಷ್ಟಪಟ್ಟಿದ್ದ ಏನೋ ಒಂದು ಇತ್ತು. ದೇವರು ತನ್ನ ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಿದ ಈ ಇಬ್ಬರಿಂದ ಯಾವುದನ್ನೂ ಇಷ್ಟಪಟ್ಟನು? ಅವರು ತನ್ನೊಂದಿಗೆ ಎಂದೆಂದಿಗೂ ಆಳವಾದ ಮತ್ತು ಅದ್ಭುತವಾದ ಸಂಬಂಧವನ್ನು ಹೊಂದಿಕೊಳ್ಳುವುದಕ್ಕಾಗಿ ಅವರು ತನ್ನನ್ನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ ಮತ್ತು ಪೂರ್ಣ ಚಿತ್ತದಿಂದ ಪ್ರೀತಿಸಬೇಕೆಂಬುದನ್ನು ಆತನು ಇಷ್ಟಪಟ್ಟಿದ್ದನು. ಇದರ ಪರಿಣಾಮವಾಗಿ ಅವರ ಹೃದಯಗಳಲ್ಲಿ ಏನಿದೆ ಎಂಬುದನ್ನು ಪ್ರಕಟಗೊಳಿಸುವುದಕ್ಕಾಗಿ ದೇವರು ಅವರ ಮುಂದೆ ಒಂದು ಪರೀಕ್ಷೆ ಇಟ್ಟಿದ್ದನ್ನು ನಾವು ನೋಡಿದ್ದೇವೆ. ದೇವರು ಆದಾಮನಿಗೆ ಈ ಆಜ್ಞೆಯನ್ನು ಕೊಟ್ಟನು: ನೀವು ತೋಟದಲ್ಲಿರುವ ಎಲ್ಲಾ ಮರದ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು. ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ತಿಂದ ದಿನ ಸತ್ತೇ ಹೋಗುವಿ. ಈ ಪ್ರಕಾರ ದೇವರು ಆದಾಮನನ್ನು ಪರೀಕ್ಷೆಗೊಳಪಡಿಸಿ ದೇವರ ನಿಯಮದಿಂದ ದೂರ ಹೋಗುವುದರ ಪರಿಣಾಮವು ದೇವರಿಂದ ಎಂದೆಂದಿಗೂ ಬೇರ್ಪಡುವಂತಹ ಮರಣವಾಗಿದೆ ಎಂಬುದಾಗಿ ಎಚ್ಚರಿಕೆ ಕೊಟ್ಟನು. 3ನೇ ಅಧ್ಯಾಯದಲ್ಲಿ ಒಂದು ದಿನ ಸೈತಾನನು, ಅಂದರೆ ದೇವರಿಗೆ ವಿರುದ್ದವಾಗಿ ದಂಗೆ ಎದ್ದ ದೂತನು ಒಂದು ಯುಕ್ತಿಯುಳ್ಳ ಸರ್ಪದಂತೆ ಆದಾಮ ಹವ್ವರ ಬಳಿಗೆ ಬಂದನು ಎಂಬುದನ್ನು ವಾಕ್ಯವು ವಿವರಿಸುತ್ತದೆ. ಅವನು ಸ್ತ್ರೀಗೆ ಹೀಗೆ ಹೇಳಿದನು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಎಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ತಾನು ನಿಷೇಧಿಸಿದ ಮರದ ಹಣ್ಣನ್ನು ತಿಂದರೆ ಏನಾಗುತ್ತದೆಂದು ದೇವರು ಆದಾಮ ಅವರಿಗೆ ಹೇಳಿದ್ದನು. ಆತನು ಅವರಿಗೆ, ನೀವು ಸತ್ತೇ ಹೋಗುವಿರಿ ಎಂದು ಹೇಳಿದ್ದನು. ಸೈತಾನನು ಅವರಿಗೆ ಏನು ಹೇಳಿದನು, ನೀವು ಹೇಗೂ ಸಾಯುವುದಿಲ್ಲ ಎಂದು ಹೇಳಿದನು. ಆದಾಮ ಅವರು ನಂಬಿ ಅನುಸರಿಸುವುದಕ್ಕೆ ಯಾರ ಮಾತನ್ನು ಆಯ್ಕೆ ಮಾಡಿಕೊಂಡರು? ಅವರು ದೇವರ ಮಾತನ್ನು ಆಯ್ಕೆ ಮಾಡಿಕೊಂಡರೋ ಅಥವಾ ಸೈತಾನನ ಮಾತನ್ನು? ಅವರು ದೇವರ ವೈರಿಯಾಗಿದ್ದ ಸೈತಾನನ ಮಾತನ್ನು ಆಯ್ಕೆ ಮಾಡಿಕೊಂಡರು. ಅದಾದ ನಂತರ ದೇವರು ಏನು ಮಾಡಿದನು? ಆತನು ಸುಮ್ಮನೆ ಹಿಂದೆ ಕೂತುಕೊಂಡು ಆದಾಮ ಅವರನ್ನು ಗಮನಿಸುತ್ತಿದ್ದನೋ? ಇಲ್ಲ, ಅವರಿಗೆ ತಾನು ಏನು ಮಾಡುತ್ತೇನೆಂದು ಎಚ್ಚರಿಕೆ ಕೊಟ್ಟಿದ್ದನೋ ಅದೇ ರೀತಿಯಾಗಿ ದೇವರು ಮಾಡಿದನು. ಆತನು ಅವರನ್ನು ಕರೆಯಿಸಿ ಅವರಿಗೆ ನ್ಯಾಯ ತೀರ್ಪು ಮಾಡಿ ಅವರನ್ನು ಮತ್ತು ಭೂಮಿಯನ್ನು ಶಪಿಸಿ ಅನಂತರ ಅವರಿಗಾಗಿ ಉಂಟು ಮಾಡಿದ ಸುಂದರವಾದ ತೋಟದ ಹೊರಗೆ ಅವರನ್ನಿಟ್ಟನು. ಆ ದುಃಖದ ದಿನದಂದು ಆದಾಮ ಹವ್ವ ತಮ್ಮ ಆತ್ಮದಲ್ಲಿ ಸತ್ತು ಹೋದರು. ಅವರು ಜೀವದ ಮೂಲವಾಗಿದ್ದ ದೇವರಿಂದ ಬೇರ್ಪಟ್ಟರು. ದೇವರು ಹೇಳಿದಂತೆ ಪಾಪದ ಸಂಬಳವು ನಿತ್ಯವಾದ ಮರಣವಾದದ್ದರಿಂದ ಅವರು ಶಾರೀರಿಕವಾದ ಮರಣವನ್ನು ಮತ್ತು ನಿತ್ಯವಾದ ಶಿಕ್ಷೆಯನ್ನು ನಿರೀಕ್ಷಿಸುವುದು ಮಾತ್ರವೇ ಈಗ ಅವರು ಮಾಡಬೇಕಾದ ಒಂದೇ ಸಂಗತಿಯಾಗಿತ್ತು. ನಿಜವಾಗಿಯೂ ಪಾಪವು ಒಂದು ಭಯಂಕರವಾದ ವಿಪತ್ತಾಗಿದೆ. ಒಂದು ಪಾಪದಿಂದ ಆದಾಮನು ಮತ್ತು ಅವನ ಎಲ್ಲ ಸಂತತಿಯವರು ದೇವರಿಂದ ಬೇರ್ಪಟ್ಟರು. ಪಾಪವು ಹೆಚ್ಚು ಕಡಿಮೆ ಏಡ್ಸ್ ಎಂದು ಕರೆಯಲ್ಪಡುವ ರೋಗದ ರೀತಿಯಿದೆ. ನಿಮಗೆ ಗೊತ್ತಿರುವಂತೆ ಜನರು ತಮ್ಮೊಳಗೆ ಹರಡಿಕೊಳ್ಳುವಂತಹ ಕಾಯಿಲೆಯೇ ಈ ಏಡ್ಸ್. ಇದು ಪ್ರಪಂಚದಾದ್ಯಂತ ಇರುವ ಒಂದು ವಿಪತ್ತಾಗಿದೆ. ಒಂದು ಸಲ ಏಡ್ಸ್ನ ವೈರಾಣು ಒಬ್ಬ ವ್ಯಕ್ತಿಯ ದೇಹದೊಳಗೆ ಹೋದರೆ ಅದು ಎಂದಿಗೂ ಅವನನ್ನು ಬಿಟ್ಟು ಹೋಗುವುದಿಲ್ಲ. ಏಡ್ಸ್ ಕಾಯಿಲೆಯನ್ನು ಹೊಂದಿರುವವನು ಅದನ್ನು ತಮ್ಮ ಮಕ್ಕಳಿಗೆ ಹರಡಬಹುದು. ಏಡ್ಸ್ ಒಂದು ಕೊಲೆಗಾರನಾಗಿದ್ದು ಇದನ್ನು ಹೊಂದಿದವರೆಲ್ಲರೂ ನಾಶವಾಗುತ್ತಾರೆ. ಪಾಪವೂ ಇದರಂತೆಯೇ. ಪಾಪ ಪ್ರತಿಯೊಂದು ಕಡೆ ಇದೆ, ಪ್ರತಿಯೊಬ್ಬರಲ್ಲಿದೆ ಮತ್ತು ಎಂದೆಂದಿಗೂ ಜನರು ನಾಶವಾಗುವುದಕ್ಕೆ ಕಾರಣವಾಗಿದೆ. ಆದರೆ ದೇವರಿಗೆ ಸ್ತೋತ್ರ, ಪಾಪದ ರೋಗ ಮತ್ತು ಏಡ್ಸ್ನ ರೋಗದ ನಡುವೆ ಒಂದು ವ್ಯತ್ಯಾಸವಿದೆ. ಏಡ್ಸ್ ರೋಗವನ್ನು ಗುಣಪಡಿಸುವುದಕ್ಕೆ ಇನ್ನು ಯಾವ ಔಷಧವಿಲ್ಲ. ಆದರೆ ಪಾಪದಿಂದ ಸೋಂಕಿಗೊಳಗಾಗಿರುವ ಜನರಿಗಾಗಿ ಒಂದು ಗುಣಪಡಿಸುವಿಕೆ ಇದೆ. ದೇವರು ತಾನೇ ಒಂದು ಪರಿಹಾರವನ್ನು ಒದಗಿಸಿದ್ದಾನೆ. ಅದನ್ನು ನಾವು ಉಪಯೋಗಿಸಿದರೆ ಅದು ಪಾಪದಿಂದ ನಮ್ಮನ್ನು ಎಂದೆಂದಿಗೂ ಶುದ್ಧಪಡಿಸುತ್ತದೆ. ಆದಾಮ ಹವ್ವ ಪಾಪ ಮಾಡಿದ ದಿನದಂದು ದೇವರು ಕೊಟ್ಟಂತಹ ಅದ್ಭುತವಾದ ವಾಗ್ದಾನವು ನಿಮಗೆ ಜ್ಞಾಪಕವಿದೆಯಾ? ಹೌದು, ಪಾಪವು ಲೋಕದೊಳಕ್ಕೆ ಪ್ರವೇಶಿಸಿದ ಅದೇ ದಿನದಂದು ದೇವರು ಒಂದು ವಾಗ್ದಾನವನ್ನು ಮಾಡಿದನು. ಅದೇನೆಂದರೆ ಪಾಪ ಮತ್ತು ಸೈತಾನನ ನಾಶಕರವಾದ ಬಲದಿಂದ ಆದಾಮನ ಸಂತತಿಯವರನ್ನು ವಿಮೋಚಿಸುವ ಒಬ್ಬ ಪರಿಶುದ್ಧ ವಿಮೋಚಕನನ್ನು ಭೂಲೋಕಕ್ಕೆ ಕಳುಹಿಸುತ್ತೇನೆಂಬುದು. ಈ ವಿಮೋಚಕನು ಸರಿಸಾಟಿ ಇಲ್ಲದೆ ಒಬ್ಬ ಕನ್ಯೆಯಲ್ಲಿ ಜನಿಸುತ್ತಾನೆಂದು ದೇವರು ಪ್ರಕಟಿಸಿರುವುದನ್ನು ನಾವು ಓದುತ್ತೇವೆ. ಯಾಕೆಂದರೆ ಪಾಪದಿಂದ ಸೋಂಕಿಗೊಳಗಾಗಿರುವ ಆದಾಮನ ಸಂತಾನದವರಿಂದ ಪಾಪಿಗಳ ರಕ್ಷಕನು ಬರುವುದಕ್ಕೆ ಸಾಧ್ಯವಿಲ್ಲ. ಆತನು ಶುದ್ಧವಾದ ಮತ್ತು ಪವಿತ್ರ ದೇವರ ಆತ್ಮನಿಂದ ಬರಬೇಕು. ಹಾಗಾಗಿ ಸುವಾರ್ತೆಯಲ್ಲಿ ನೋಡುವುದೇನೆಂದರೆ ರಕ್ಷಕನನ್ನು ಕಳುಹಿಸುತ್ತೇನೆಂದು ದೇವರು ವಾಗ್ದಾನ ಮಾಡಿದ ಸಾವಿರಾರು ವರ್ಷಗಳ ನಂತರ ದೇವರು ನೇಮಕ ಮಾಡಿದ ಸಮಯ ಬಂದಾಗ ಒಬ್ಬ ಸಂಪೂರ್ಣ ನೀತಿವಂತ ಮನುಷ್ಯನು ಲೋಕದೊಳಕ್ಕೆ ಹುಟ್ಟಿಬಂದನು. ಆತನಿಗೆ ಭೂಲೋಕದ ತಂದೆಯಿಲ್ಲ. ಆತನು ಒಬ್ಬ ಕನ್ಯೆಯಲ್ಲಿ ಜನಿಸಿದನು. ಆತನ ಹೆಸರು ದೇವರು ರಕ್ಷಿಸುತ್ತಾನೆ ಎಂಬ ಅರ್ಥವಿರುವ ಏಸು ಎಂಬುದು. ಹೌದು, ಆದಾಮ ಹವ್ವ ಪಾಪ ಮಾಡಿದ ದಿನದಂದು ದೇವರು ವಾಗ್ದಾನ ಮಾಡಿದ ಪವಿತ್ರ ವಿಮೋಚಕನೇ ಯೇಸುಕ್ರಿಸ್ತನು. ಒಬ್ಬನೇ ರಕ್ಷಕನಾದವನು ಈತನೇ. ಪಾಪವು ಲೋಕದೊಳಕ್ಕೆ ಪ್ರವೇಶಿಸಿದ ದಿನದಂದು ಏನು ಸಂಭವಿಸಿತೆಂಬುದರ ಪುನರಾವರ್ತನೆಗೆ ಈಗ ನಾವು ಹಿಂದಿರುಗೋಣ. ಒಳ್ಳೆಯದರ ಮತ್ತು ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿಂದ ನಂತರ ಆದಾಮ ಹವ್ವ ಏನು ಮಾಡಿದರೆಂಬುದನ್ನು ನೀವು ನೆನಪು ಮಾಡಿಕೊಳ್ಳಲು ಸಾಧ್ಯವೋ? ಅವರಿಬ್ಬರು ಅಂಜೂರದ ಎಲೆಗಳನ್ನು ಹೊಲೆದು ತಮ್ಮ ಮಾನವನ್ನು ಮುಚ್ಚಿಕೊಳ್ಳುವ ಪ್ರಯತ್ನದಲ್ಲಿ ಅದನ್ನು ತಮ್ಮ ಸೊಂಟದ ಸುತ್ತಲೂ ಉಟ್ಟುಕೊಂಡರು. ಯಾಕೆಂದರೆ ಅವರು ಪಾಪ ಮಾಡುವುದಕ್ಕಿಂತ ಮೊದಲು ಬೆತ್ತಲೆಯಾಗಿದ್ದರೂ ಅವರು ನಾಚಿಕೊಂಡಿರಲಿಲ್ಲ. ಅವರು ತಾವೇ ಮಾಡಿಕೊಂಡ ಬಟ್ಟೆಗಳನ್ನು ದೇವರು ಒಪ್ಪಿಕೊಂಡನೋ ಇಲ್ಲ. ಆ ಬಟ್ಟೆಗಳನ್ನು ದೇವರು ಯಾಕೆ ಒಪ್ಪಿಕೊಳ್ಳಲಿಲ್ಲ? ದೇವರ ಮುಂದೆ ತನ್ನ ಪಾಪದ ಅವಮಾನವನ್ನು ಮುಚ್ಚಿಕೊಳ್ಳುವುದಕ್ಕೆ ಮನುಷ್ಯನಿಗೆ ಏನೂ ಇಲ್ಲ ಎನ್ನುವುದನ್ನು ಅವರಿಗೆ ಕಲಿಸುವುದಕ್ಕೆ ದೇವರು ಬಯಸಿದನು. ಏನೇ ಆದರೂ ದೇವರು ಆದಾಮ ಹವ್ವರಿಗಾಗಿ ಏನೋ ಒಂದನ್ನು ಮಾಡಿದನು. ದೇವರು ಹೇಗೆ ಕೆಲವು ಮುಗ್ಧ ಪ್ರಾಣಿಗಳನ್ನು ಆರಿಸಿಕೊಂಡು ಅವುಗಳನ್ನು ವಧಿಸಿ ಅವುಗಳ ಚರ್ಮವನ್ನು ತೆಗೆದು ಆದಾಮ ಹವ್ವರಿಗೆ ಬಟ್ಟೆಗಳನ್ನು ಮಾಡಿ ಅವರಿಗೆ ತೊಡಿಸಿದನೆಂಬುದನ್ನು ನಾವು ನೋಡಿದ್ದೇವೆ. ಈ ರೀತಿಯಲ್ಲಿ ಪಾಪದ ಸಂಬಳ ಮರಣ ಎಂಬುದನ್ನು ದೇವರು ಆದಾಮ ಹವ್ವರಿಗೆ ಕಲಿಸಿದನು. ದೇವರು ಪ್ರಾಣಿಗಳನ್ನು ಮಾತ್ರ ಯಜ್ಞ ಮಾಡಲಿಲ್ಲ, ಆದರೆ ದೇವರು ವಿಮೋಚಕನನ್ನು ಕಳುಹಿಸುವ ಸಹಾಯದವರಿಗೆ ಪಾಪವನ್ನು ಮುಚ್ಚುವುದಕ್ಕೆ ಒಂದು ಯಜ್ಞದಂತೆ ನಿಷ್ಕಳಂಕವಾದ ಪ್ರಾಣಿಗಳನ್ನು ಯಜ್ಞ ಮಾಡುವಂತೆ ಸಹ ಆತನು ಆದಾಮ ಮತ್ತು ಅವನ ಸಂತಾನದವರಿಗೆ ಆಜ್ಞಾಪಿಸಿದನು. ಈ ಪ್ರಕಾರ ದೇವರು ಅವರಿಗೆ ನಿಷ್ಕಳಂಕವಾದ ಯಜ್ಞದ ರೀತಿಯೇ ರಕ್ಷಣೆಗಾಗಿ ಇರುವ ಒಂದೇ ಮಾರ್ಗ ಎನ್ನುವುದನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ಟನು. ಪಾಪವನ್ನು ಮುಚ್ಚುವಂತಹ ಯಜ್ಞದ ಹಾಗೆ ಒಬ್ಬನು ನಿಷ್ಕಳಂಕವಾದ ಪ್ರಾಣಿಗಳನ್ನು ಆರಿಸಿಕೊಂಡು ಅವುಗಳನ್ನು ವಧಿಸಬೇಕೆನ್ನುವ ದೇವರ ಆಜ್ಞಾನಿರ್ಣಯವೇ ನೀತಿಯ ಮಾರ್ಗವಾಗಿದೆ. ಆದಾಮನ ಸಂತತಿಯವರಿಗಾಗಿ ಪಾಪದ ಸಾಲವನ್ನು ತೀರಿಸುವುದಕ್ಕಾಗಿ ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸುವುದಕ್ಕೆ ಬರಲಿರುವ ಪರಿಶುದ್ಧ ವಿಮೋಚಕನನ್ನು ಈ ಯಜ್ಞಗಳು ನಿದರ್ಶಿಸುತ್ತವೆ. ಹೀಗೆ ಪಾಪವನ್ನು ತೆಗೆದುಹಾಕುವುದಕ್ಕೆ ಸಂಪೂರ್ಣವಾದ ಯಜ್ಞದ ಹಾಗೆ ಸಾಯುವುದಕ್ಕಿದ್ದ ಮೆಸ್ಸಿಯನಾದ ಏಸುವಿನ ಒಂದು ಛಾಯೆಯನ್ನು ಆ ಪ್ರಾಣಿಯ ಯಜ್ಞಗಳಿಂದ ದೇವರು ಪಾಪಿಗಳ ಮುಂದಿಟ್ಟನು. ಈ ರೀತಿಯಲ್ಲಿ ಆತನು ನೀತಿವಂತನೆಂಬುದಾಗಿ ದೇವರು ಪ್ರದರ್ಶಿಸಿದನು. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪಿಯಾಗಿಯೂ ಯೇಸುವಿನಲ್ಲಿ ನಂಬಿಕೆಯಿಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ರೋಮಾ 3:26. ಈ ಅಧ್ಯಾಯದಲ್ಲಿ ಮುಂದೆ ಬರುವ ಆದಾಮನ ಪಾಪದ ಕತೆ ಮತ್ತು ದೇವರು ವಿಮೋಚಕನನ್ನು ಕಳುಹಿಸುವ ಅದ್ಭುತವಾದ ವಾಗ್ದಾನ ಹಾಗೂ ಆದಾಮನ ಮೊದಲ ಇಬ್ಬರು ಮಕ್ಕಳಾದ ಕಾಯಿನ ಮತ್ತು ಹೇಬೇಲರ ಕುರಿತು ಓದುತ್ತೇವೆ. ದೇವರು ಆಜ್ಞಾಪಿಸಿದಂತೆ ಹೇಬೇಲನು ನಿಷ್ಕಳಂಕವಾದ ಒಂದು ಕುರಿಯನ್ನು ವಧಿಸಿ ಪಾಪವನ್ನು ಮುಚ್ಚುವಂತಹ ಒಂದು ಯಜ್ಞದ ಹಾಗೆ ದೇವರಿಗೆ ಸಮರ್ಪಿಸಿದನ್ನು ನಾವು ನೋಡುತ್ತೇವೆ. ಕಾಯಿನನು ಶಾಪಗ್ರಸ್ತ ಭೂಮಿಯಲ್ಲಿ ತಾನು ಬೆಳೆದದ್ದನ್ನು ದೇವರಿಗೆ ಸಮರ್ಪಿಸಿ ತನ್ನ ಸ್ವಂತ ಪರಿಶ್ರಮದಿಂದ ದೇವರನ್ನು ತಲುಪುವುದಕ್ಕೆ ಪ್ರಯತ್ನಿಸುತ್ತಾನೆ. ಹಾಗಾಗಿ ವಾಕ್ಯ ಹೀಗೆ ಹೇಳುತ್ತದೆ, ಯಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಆದಿಕಾಂಡ 4:5. ದೇವರು ಕಾಯಿನನ ಕಾಣಿಕೆಯನ್ನು ಯಾಕೆ ಮೆಚ್ಚಲಿಲ್ಲ? ನಾವು ನೋಡಿದ ಹಾಗೆ ದೇವರ ನಿರ್ಣಯವಾಗಿರುವಂತಹ ನೀತಿವಂತಿಕೆಯ ಮಾರ್ಗವು ಹೇಳುವುದೇನೆಂದರೆ ರಕ್ತಧಾರೆಯಿಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದು. ಹೀಗಿದ್ದರೂ ಕಾಯಿನನು ದೇವರು ನೇಮಿಸಿದಂತಹ ಯಜ್ಞದ ರೀತಿಯನ್ನು ತಾತ್ಸಾರ ಮಾಡಿದನು. ಕಾಯಿನನು ದೇವರನ್ನು ನಂಬುವವನಂತೆ ನಟಿಸಿದನು, ಆದರೆ ಅವನ ಕೃತ್ಯಗಳು ಇದನ್ನು ಅಲ್ಲಗಳೆದವು. ಆದುದರಿಂದ ಅವನು ದೇವರಿಗೆ ಅಗತ್ಯವಾಗಿರುವ ರಕ್ತದ ಯಜ್ಞವನ್ನು ಸಮರ್ಪಿಸಲಿಲ್ಲ. ಅದಕ್ಕಾಗಿಯೇ ದೇವರು ಕಾಯಿನನನ್ನು ಮತ್ತು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಏನೇ ಆದರೂ ದೇವರು ಹೇಬೇಲನ ಯಜ್ಞವನ್ನು ಮೆಚ್ಚುಗೆಯಿಂದ ನೋಡಿದನು ಮತ್ತು ಅವನ ಎಲ್ಲ ಪಾಪಗಳನ್ನು ಕ್ಷಮಿಸಿದನು. ಯಾಕೆಂದರೆ ಹೇಬೇಲನು ದೇವರ ಮಾತನ್ನು ನಂಬಿ ಆತನಿಗೆ ಕುರಿಯ ರಕ್ತವನ್ನು ತಂದಿದ್ದನು. ಪಾಪಗಳಿಗಾಗಿ ಕ್ರಯ ಕೊಡುವುದಕ್ಕೆ ತನ್ನ ರಕ್ತವನ್ನು ಸುರಿಸಿದ ಮೆಸ್ಸಿಯನಾದ ಯೇಸುವಿನಲ್ಲಿ ನಂಬಿಕೆಯಿಡುವವರನ್ನು ದೇವರು ನೀತಿವಂತರೆಂಬುದಾಗಿ ತೀರ್ಪು ಮಾಡುವುದರಿಂದ ಅಂಥವರಿಗೆ ಹೇಬೇಲನು ನಿದರ್ಶನವಾಗಿದ್ದಾನೆ. ಪರಲೋಕದಿಂದ ದೇವರು ಕಳಿಸಿದ ವಿಮೋಚಕನ ಯಜ್ಞವನ್ನು ಒಪ್ಪಿಕೊಳ್ಳುವುದಕ್ಕೆ ನಿರಾಕರಿಸಿ ತಮ್ಮ ಸ್ವಂತ ಶ್ರಮದಿಂದ ದೇವರ ಮುಂದೆ ನೀತಿವಂತರಾಗುವುದಕ್ಕೆ ಪ್ರಯತ್ನಿಸುವವರಿಗೆ ಕಾಯಿನನು ನಿದರ್ಶನವಾಗಿದ್ದಾನೆ. ಈ ದಿನದವರೆಗೆ ಕೇವಲ ಈ ಎರಡು ರೀತಿಗಳು ಮಾತ್ರ ಇರುವುದು ಯಾವುದೆಂದರೆ ಹೇಬೇಲನ ರೀತಿ ಮತ್ತು ಕಾಯಿನನ ರೀತಿ. ನೀವು ಯಾವ ರೀತಿಯನ್ನು ಅನುಸರಿಸುತ್ತಿದ್ದೀರಿ? ಹೇಬೇಲನ ರೀತಿಯನ್ನು ಅಂದರೆ ದೇವರು ಕಳುಹಿಸಿದ ಪರಿಶುದ್ಧ ವಿಮೋಚಕನ ಯಜ್ಞದ ಮೇಲೆ ಕಂಡುಬರುವಂತಹ ನೀತಿವಂತಿಕೆಯ ಮಾರ್ಗವನ್ನು ನೀವು ಒಪ್ಪಿಕೊಂಡಿದ್ದೀರೋ? ಅಥವಾ ಧರ್ಮದ ಅವಶ್ಯಕತೆಗಳು ಮತ್ತು ಮನುಷ್ಯನ ಕೆಲಸಗಳ ಮೇಲೆ ಆಧಾರಗೊಂಡಿರುವಂತಹ ಅನೀತಿವಂತಿಕೆಯ ಮಾರ್ಗವಾಗಿರುವ ಕಾಯಿನನ ರೀತಿಯಲ್ಲಿಯೇ ನೀವು ಇನ್ನೂ ಹೋಗುತ್ತಿದ್ದೀರೋ? ಜೊತೆ ಕೇಳುಗರೆ, ದೇವರು ನೀತಿವಂತನು ಮತ್ತು ಪಾಪವನ್ನು ಸಹಿಸಿಕೊಳ್ಳದವನು ಎಂಬುದನ್ನು ದಯವಿಟ್ಟು ತಿಳಿದುಕೊಳ್ಳಿರಿ. ದೇವರು ಆದಾಮ ಮತ್ತು ಹವ್ವರಿಗೆ, ಕಾಯಿನ ಮತ್ತು ಹೇಬೇಲರಿಗೆ ಮತ್ತು ಅವರ ಎಲ್ಲ ಸಂತತಿಯವರಿಗೆ, ನೀವು ಪಾಪ ಮಾಡಿದ್ದೀರೆಂದು ನನಗೆ ಗೊತ್ತು, ಆದರೆ ಅದು ಸರಿ, ಇದು ಒಂದು ದೊಡ್ಡ ವ್ಯವಹಾರವಲ್ಲ. ನೀವು ಯಾವಾಗಲೂ ಪಾಪ ಮಾಡುವುದನ್ನು ನಾನು ಸುಮ್ಮನೆ ಮರೆತು ಬಿಡುತ್ತೇನೆ ಎಂದು ಹೇಳಲಿಲ್ಲ. ದೇವರು ಆ ರೀತಿಯಲ್ಲಿ ಪಾಪವನ್ನು ಕ್ಷಮಿಸುವುದಕ್ಕೆ ಸಾಧ್ಯವಾಗುತ್ತದೋ? ಎಂದಿಗೂ ಇಲ್ಲ. ಒಂದು ವೇಳೆ ದೇವರು ಹಾಗೆ ಮಾಡಿದರೆ ಪಾಪಿಗಳು ಹೇಗೆ ಆತನ ಪರಿಶುದ್ಧತೆಯನ್ನು ಗುರುತಿಸುತ್ತಾರೆ? ದೇವರು ಒಬ್ಬ ನೀತಿಯುಳ್ಳ ನ್ಯಾಯಾಧಿಪತಿ ಮತ್ತು ಪಾಪವನ್ನು ಶಿಕ್ಷಿಸುವವನು. ಪಾಪದ ಸಂಬಳವು ಮರಣ. ಅದಕ್ಕಾಗಿ ಪರಿಶುದ್ಧ ವಿಮೋಚಕನು ನಮ್ಮ ಪಾಪಗಳಿಗಾಗಿ ಸತ್ತನು. ಆತನು ಶಿಲುಬೆಯ ಮೇಲೆ ಸತ್ತಾಗ ನನ್ನ ಮತ್ತು ನಿಮ್ಮ ಪಾಪಗಳಿಗಾಗಿ ದಂಡವನ್ನು ಕೊಟ್ಟನು. ದೇವರು ವಿಧಿಸಿರುವ ನೀತಿವಂತಿಕೆಯ ಮಾರ್ಗದ ಕುರಿತಾಗಿ ಸುವಾರ್ತೆಯಲ್ಲಿ ಬರೆದಿರುವುದನ್ನು ಕೇಳಿರಿ. ವಾಕ್ಯ ಹೀಗೆ ಹೇಳುತ್ತದೆ: ಒಬ್ಬ ಮನುಷ್ಯನಿಂದ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿ ವ್ಯಾಪಿಸಿತು. ರೋಮ 5:12. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ, ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾದಾನವಾಗಿರಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವರಾಗಿಯೂ ಕಾಣಿಸಿಕೊಂಡಿದ್ದಾನೆ. ರೋಮ 3:22-26. ಪಾಪವು ಕೊಡುವ ಸಂಬಳ ಮರಣ. ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ರೋಮ 6:23. ಪ್ರಿಯರೇ, ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ನಮ್ಮ ಮುಂದಿನ ಪಾಠದಲ್ಲಿ ದೇವರ ಚಿತ್ತವಾದರೆ ಪ್ರವಾದಿಗಳ ಸಂದೇಶದ ಪುನರಾವರ್ತನೆಯನ್ನು ಮುಂದುವರಿಸುತ್ತೇವೆ ಮತ್ತು ಲೋಕಕ್ಕೆ ರಕ್ಷಕನನ್ನು ಕಳುಹಿಸುವ ತನ್ನ ಅದ್ಭುತವಾದ ಯೋಜನೆಯಲ್ಲಿ ಭಾಗವಾಗಿರುವುದಕ್ಕೆ ದೇವರು ಹೇಗೆ ಅಬ್ರಹಾಮನನ್ನು ಕರೆದನೆಂಬುದನ್ನು ನೆನಪು ಮಾಡಿಕೊಳ್ಳುತ್ತೇವೆ. ನಿಮ್ಮ ಜೀವಿತವನ್ನು ಬದಲಾಯಿಸುವಂತಹ ದೇವರ ವಾಕ್ಯದ ಈ ಹೇಳಿಕೆಯನ್ನು ನೀವು ಧ್ಯಾನ ಮಾಡುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿರುವುದೇ ಆದರೆ ನಮಗೆ ನೀವು SMS ಮುಖಾಂತರವಾಗಿ ಆಗಲಿ ಅಥವಾ ಕರೆಗಳ ಮುಖಾಂತರವಾಗಿ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿರಿ: 9902606453. ಮತ್ತೊಮ್ಮೆ ಹೇಳ್ತೇನೆ: 9902606453. ನಮ್ಮ ಇನ್ಫೋ ಆನ್ಲೈನ್ ಅಡ್ರೆಸ್ info@fibaonline.org. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬಹುದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಹಾಗೂ ನಿಮ್ಮ ಉತ್ತರಗಳನ್ನು ಈ ಒಂದು ಅಡ್ರೆಸ್ಗೆ ನಮಗೆ ಕಳಿಸಿಕೊಡಬಹುದು. ಧನ್ಯವಾದಗಳು. ನಿನ್ನ